ಜಯತಿ ಹರೇರ ಚಿಂತ್ಯ ಸರ್ವ ದೇವೈಕ ವಂದ್ಯ ಪರಮ ಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿ ಜನಯನೋ ಸೌ ಶ್ರೀಪತಿರ್ ಮಾನದೋನಃ ಜಯ ತ್ಯಜೋ ಅಖಂಡ ಗುಣೋರು ಮಂಡಲ ಸದೋದಿತೋ ಜ್ಞಾನಮರೀಚಿ ಮಾಲಿ ಸ್ವಭಕ್ತ ಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯ ತ್ಯಜೋ ಅಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರ ಮಹಾ ಜೇತ್ಯ ಸಂಖ್ಯೋರ್ಬಲಾಂಬುಪುರೋ ಗುಣೋಚ್ಚ ರತ್ನಾಕರ ಆತ್ಮ ವೈಭವ ಸದಾ ಸದಾತ್ಮಜ್ಞ ನದೀ ವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ಸದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಇಲ್ಲಿ ನಾವು 14 ಪದ್ಯಗಳು ನೋಡಿದ್ದೀವಿ. 14 ಪದ್ಯಗಳಲ್ಲಿ ನಾವು 15ನೇ ಪದ್ಯದಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಯಾವುದಕ್ಕೆ ಎಕ್ಸಾಂಪಲ್ ಇದು ಅಂಬುದು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ವಿಷಯಗಳು ನಮ್ಗೆ ಗೊತ್ತಿದೆ, ಸಮ್ಮರೈಸ್ ಮಾಡಿದೀವಿ. ಸೊ ದೇವರು ಇದು ಎರಡನೇ ಫಸ್ಟ್ ಎರಡು ಮೂರನೇ ಪದ್ಯಗಳಲ್ಲಿ ಬರೋವಾಗ ದೇವರು ಬಂದು ಫಸ್ಟ್ ಇಂದೇ ಹೇಳ್ತಾರೆ, ವಿಹಾರ ಗೈಸುವ ಶ್ರೀ ಭೂ ಸಮೇತನಾಗಿ ದೇವರು ಈ ನಾಡಿಯಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾಡಿಯಲ್ಲಿ ದೇವರು ಮಾತ್ರನೇ ಇದ್ದಾನ ಅಂದ್ರೆ ಇಲ್ಲ, ನಮ್ಮ ಕಾಲ ನಿಯಾಮಕ ರೂಪವಾಗಿ ಹಗಲು ಇರುಳು ಅದೇ ಕಾಲ ಆಗತ್ತೆ. ಹಗಲು ಇರುಳು ಪೂರ್ತಿ ಕಾಲಕ್ಕೆ ಸಂಕೇತ. ಹಗಲು ಇರುಳು ಇದ್ದು ಅಲ್ಲಿ ದೇವತೆಗಳಿದ್ದಾರೆ, ಸ್ತ್ರೀ ಪುರುಷ ದೇವತೆಗಳು ಮುಖ್ಯವಾಗಿ ಇದ್ದಾರೆ. ಅವರಲ್ಲಿ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಇವರುಗಳು ಸಹಿತ ಸನ್ಮಹಿತ ಅಂದ್ರೆ ಅವರುಗಳು ಸಹಿತನಾಗಿ ಈ ಬೃಹತಿ ಪೂರ್ಣಾದಂತ ಭಗವಂತ ಇದ್ದಾನೆ. ಇದನ್ನ ತಿಳ್ಕೊಂಡು ನೀವು ಅಂದ್ರೆ ಪ್ರತಿಯೊಬ್ಬರ ದೇಹದಲ್ಲಿ ಇದ್ದಾನೆ ಇದು ತಿಳ್ಕೊಂಡು ನೀವು ಸತ್ಕಾರದ ದಂಪತಿಗಳಿಗೆ ಊಟಕ್ಕೆ ಕರೆದು ಊಟ ಹಾಕ್ಬೇಕು ಅಂತ ಮಾತಲ್ಲ, ಅವ್ರಿಗೆ ಸತ್ಕರಿಸಿದ್ರೆ ಅವರನ್ನ ದಂಪತಿ ಅರ್ಚನೆ ಯಥಾಯೋಗ್ಯವಾಗಿ ನಮಸ್ಕಾರ ಮಾಡುವುದಂತ ಎಲ್ಲವೂ ಏನೇನು ಮಾಡ್ತಿರೋ ತಿಳಿದಾಗ ಫಲ ಬರುತ್ತೆ ನಮ್ಗೆ. ಇಡೀ ಜೀವನ ಯಜ್ಞ ಮಾಡಿದ ಫಲವನ್ನ ದೇವರು ಅಷ್ಟೊಂದು ಕೊಡ್ತಾನ, ಅಷ್ಟು ಕರುಣಾಳು ಅಂತ ಹೇಳುವಾಗ ನೆಕ್ಸ್ಟ್ದಲ್ಲಿ ಹೇಳೋ ಸುತ್ತಲೇ ಬಂದು ಶಾಶ್ವತನ ಭಗವಂತ ಬಂದು ಇಲ್ಲಿ ಮಾತ್ರ ಇಲ್ಲ, ಇಲ್ಲಿ ಮಾತ್ರ ಇದ್ದ ದೇವರು ಎಲ್ಲಾ ಕಡೆ ಇದ್ದಾನೆ ಗೊತ್ತು ನಮ್ಗೆ. ಇಡೀ ಆ ಬ್ರಹ್ಮಾಂಡ ಚಿಂತನೆ, ಬಿಕಾಸ್ ನಾವು ಪಿಂಡಾಂಡದಲ್ಲಿ ನಮ್ಗೆ ಕೊಟ್ಟಿದ್ದಾನೆ ಈಸಿಯರ್ ಆಗತ್ತೆ. ಇದನ್ನ ಇಟ್ಟುಕೊಂಡೆ, ಈ ಚಿಕ್ಕದನ್ನ ಇಟ್ಟುಕೊಂಡೆ, ಈ ತರನೇ ಎಲ್ಲಾ ಕಡೆ ಅಂತ ಒಂದೊಂದು ಈ ತರನೇ ಎಲ್ಲಾ ಕಡೆನು ದೇಶ, ಈ ತರನೇ ಎಲ್ಲಾ ಕಾಲದಲ್ಲಿ ದೇಶ ಕಾಲಕ್ಕೆ ಮ್ಯಾಪ್ ಮಾಡ್ಲಕ್ಕೆ ಅಲ್ಲಿ 24 ತತ್ವಗಳಲ್ಲಿನೂ 24 ತತ್ವದಿಂದ ಆದಂತ ಪ್ರಪಂಚ, ಈ ಪ್ರಪಂಚಕ್ಕೆ ಹೊರಗೆ ಇರುವಂತ ನಿತ್ಯವಾಗಿರುವಂತ 24 ತತ್ವಗಳು ಸೆಪರೇಟ್ ಸೆಪರೇಟ್ ಪ್ಯೂರ್ ಪ್ಲೇ ಇರುವಂತಹ ಆ ತತ್ವಗಳು, ಅಲ್ಲಿ ತತ್ವಾಭಿಮಾನಿ ದೇವತೆಗಳು ಅವರಲ್ಲಿನೂ, ಅಲ್ಲಿ ಅವ್ರಿಗೆ ಹಾಗೆ ದೇಹ ಇದೆ ಇಲ್ಲಿ ತುಂದಿ ಇದೆಯಾ ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ಅವ್ರಿಗೆ ತಕ್ಕಂತೆ ಅಲ್ಲಿನೂ ನಾಡಿಗತ ರೂಪಗಳಿಂದ ಅವನು ಇದ್ದು ಅದಕ್ಕೆ ಶಾಶ್ವತ ಅಂತ ಎಲ್ಲಾ ಕಡೆನೂ ಇದ್ದು, ಬಿಕಾಸ್ ಅವರವರ ಕರ್ಮದ ಈ ನೆಕ್ಸ್ಟ್ ಪದ್ಯದಲ್ಲಿ ಬರುತ್ತೆ ಅದು ಸಂಘಾತ ಅಂತ, ಸಂಘಾತ ಸಂಘಾತ ಅಂತ ಅಂಬೋದು ಬರುತ್ತೆ. ಅವನ ಜೋಡಿಸ್ತಾನ ಅಂಬೋದು ಅದೇ ಶಾಶ್ವತ ಶಾಶ್ವತ್ ಏಕ ಪ್ರಕಾರನ ವಿಕಾರರಹಿತನಾಗಿ ಅವನಿದ್ದಾನೆ. ಅವನನ್ನು ಏನ್ ಮಾಡ್ಬೇಕು ಅಂದ್ರೆ ತತ್ತದ ಅಲ್ಲಿ ಕೀವರ್ಡ್ ಫಿಫ್ತ್ನ ಏನು ಅಂತ ತತ್ತ ಸ್ಥಾನದಲ್ಲಿ ಫಸ್ಟೇ ನಮ್ಗೆ ಹಿಂಟ್ ಕೊಟ್ಟು ಬಿಡ್ತಾರೆ. ವಿಹಾರ ಫಸ್ಟ್ನೇ ಬರುವಾಗ್ಲೇ ವಿಹಾರ ದೈವ ವಿಹಾರ ಮಾಡುವ ಆ ಅಮಲ ರೂಪಗಳನ್ನ ವಿಹಾರ ಅಂಬೋದು ಎಲ್ಲ ರೀತಿಯ ಕಂಪ್ಲೀಟ್ ಸರ್ವ ದೇಶ ಕಾಲದಲ್ಲಿ ಸರ್ವ ಜೀವರಲ್ಲಿ ಇದ್ದು ಮಾಡುವಂತ ಅದನ್ನ ಯಥಾಯೋಗ್ಯವಾಗ ತಿಳ್ಕೋಬೇಕು. ಅದು ಎಷ್ಟೆಷ್ಟು ತಿಳ್ಕೊಳ್ತೀವೋ ಅಷ್ಟೆಷ್ಟು ಚಿಂತಿಸುತ್ತ ಅದಕ್ಕೆ ಸುಮೂರ್ತಿಗಳು ಚಿಂತಿಸುತ್ತಾ ಹಿಗ್ಗುತ್ತರು ಅಂತ ಹೇಳಿ ಮೊದಲೇ ಫಿಫ್ತ್ಲಿ ಬಂದಾಗ ತತ್ತ ಸ್ಥಾನದ ಎಲ್ಲ ಚಿಂತನೆ ಸುಮ್ಮನೆ ನಾವು ದೇವರ ಹೆಸರು ಹೇಳೋದು ಒಂದು ಇಟ್ ಇಸ್ ಅ ಸ್ಟಾರ್ಟಿಂಗ್. ಆಮೇಲೆ ಎಲ್ಲಿ ಎಲ್ಲಿ ಹೇಗೆ ಹೇಗಿದ್ದಾನೆ ಎಂಬುದನ್ನು ತತ್ತ ಸ್ಥಾನ ಸ್ಥಾನ ಒಂದು ದೇಶ ಕಾಲ ಆಯಾ ಸ್ಥಾನದಲ್ಲಿ ಇಟ್ಟು ನೋಡಬೇಕು ಅಂತ ಹೇಳಿ ಲಕ್ಷ್ಮೀ ಜೊತೆಯಲ್ಲಿ ಇನ್ನೂ ಸೇರಿಸ್ಕೊಳ್ಳಿ ಅಂತ ಅದನ್ನ ಹೇಳಿ ಅದು ಮಂಗಳಪ್ರದ ಮಂಗಳ ದೇವತಾ ಅಂತಾನೆ ಲಕ್ಷ್ಮೀನ ಕರೀತಾರೆ. ಅದಕ್ಕೆ ಮಂಗಳ ದೇವತಾ ಬಿಕಾಸ್ ಅವಳು ಇಲ್ಲದೆ ನಮ್ಗೆ ಈ ಪ್ರಪಂಚ ಸೃಷ್ಟಿ ಅವಳನ್ನ ಇಟ್ಟುಕೊಂಡೇ ಎಲ್ಲ ಮಾಡ್ತಾನೆ. ಮುಖ್ಯವಾಗಿ ಮೂರು ಗುಣ ಮುಖ್ಯ ಆಗತ್ತೆ. ಆ ಮೂರು ಗುಣದ ಆ ಲಕ್ಷ್ಮಿ ಚಿಂತನೆ ಬಂದ ಮೇಲೆ ನೆಕ್ಸ್ಟ್ ನೋಡುವಾಗ ಅವನೇ ಧಾರಕನಾಗಿದ್ದಾನೆ. ಅದೇ ಎಕ್ಸ್ಪ್ಲೈನ್ ಸೆವೆಂತ್ಲಿ ಮಾಡಿಬಿಟ್ಟು ಇಲ್ಲಿ ದೇವತೆಗಳ ವಿಷಯ ಬಂದಾಗ ಇಲ್ಲಿ ಹೇಳ್ತಾರೆ ಅಲ್ಲಿ ಇದ್ದು ಅವ್ರು ಏನ್ ಮಾಡ್ತಾರೆ, ನಾಡಿಗಳಲ್ಲಿ ಇದ್ದು ತಿರ್ಗಾ ನಮ್ಮ ದೇಹಕ್ಕೆ ಬರ್ತಾರೆ, ಬಿಕಾಸ್ ಇಟ್ಸ್ ಈಸಿಯರ್ ಫಾರ್ ಅಸ್. ಅಲ್ಲಿ ಇದ್ದು ನಮ್ಮ ಆನಂದ ಎಲ್ಲಿ ಇಂಪಾರ್ಟೆಂಟ್ ಬದು ಮೂಲೇಶ ಅಂತ ಕೊಡೋದು, ಮೂಲೇಶ ನಾಮಕ ಭಗವಂತ ಅಂತ ಅಲ್ಲ ಅರ್ಥ ಅಲ್ಲ, ಮೂಲೇಶ ಅಂದ್ರೆ ಎಲ್ಲದಕ್ಕೇನು ಕಾರಣಭೂತನಾದಂತ ಆ ನಾರಾಯಣ ಭಗವಂತ ಅನ್ನ ನಾರಾಯಣಂತ ಆನಂದ ಮುಂತಾದ ಗುಣಗಳನ್ನ ಉಪಾಸನೆ ಉಪಾಸನೆ ಅಂತ ಹೇಳುವಾಗ ಉಪಾಸನೆ ಮಾಡ್ತಾರಂತ ಚಿಂತನೆ, ಸತತವಾಗಿ ಚಿಂತನೆ ಮಾಡ್ತಾರೆ ಈ ದೇವತೆಗಳಂತ. ಒಂದು ಇಂದು ಉಪಾಸನೆ ಅಂದ್ರೆ ಹತ್ತಿರ ಹತ್ತಿರವೇ ಇರೋದು, ಹತ್ತಿರ ಎತ್ತರ ಅಂತ ಬನ್ನಂಜಾಚ ಹೇಳೋ ತರ ಅಲ್ಲೇ ಇದ್ದು ಅಂದ್ರೆ ಹತ್ತಿರದಲ್ಲಿ ಇದ್ದು ಅಂದ್ರೆ ಆಯಾ ಇವಾಗ ಚತುರ್ಮುಖ ಅಂತ ತಿಳ್ಕೊಂಡ್ರೆ ಎಲ್ಲಾ ಕಡೆನು ಎಲ್ಲ ಇದ್ರನು ಆ ದೇಹದಲ್ಲಿ ಆ ಒಂದು ನಾಡಿಯಲ್ಲಿ ಆಯಾ ಕಾಲಕ್ಕೆ ತಕ್ಕಂತೆ ಆ ಜೀವಕ್ಕೆ ತಕ್ಕಂತೆ ಆ ಕರ್ಮ ಮಾಡ್ಬೇಕು. ನಮ್ಮ ದೇಹದಲ್ಲಿ ಇದ್ದಾನೆ ಅಂದ್ರೆ ನಮ್ಮ ಮೂಲಕ ಒಂದು ಕರ್ಮ ಮಾಡ್ತಾರೆ, ಅದನ್ನ ಮಾಡೋ ಪುಷ್ಕರನಿಂದ ಎಲ್ಲರಲ್ಲಿನ ಇದ್ದು ಅವರವ್ರಿಗೆ ಆ ಶೇರನ್ನು ಕೊಡಬೇಕಲ್ಲ. ಫಲ ಮಾಡಿಸಿದ್ರೆ ಒಂದೊಂದು ದೇವತೆಗಳಿಗೇನು ಅಲ್ಲಿ ಶೇರ್ ಉಂಟು, ನಮ್ಮ ಶೇರ್ ಇಸ್ ವೆರಿ ಲೆಸ್. ಸೊ ಅದನ್ನ ಅವ್ರಗಳು ಯಾಕೆ ತಾವು ಮಾಡ್ತಾರೆ ಅಂತ ತಿಳ್ಕೊಳ್ಳೋದಿಲ್ಲ. ಆನಂದಾದಿ ಸಗುಣೋಪಾಸನೆ ಅಲ್ಲಿ ಇದ್ದು ಭಗವಂತ ಮಾಡ್ತಾ ಇದ್ದಾನಂತ ಅವನನ್ನ ಹತ್ತಿರ ಇದ್ದು ಅವರು ನೋಡ್ತಾ ಇರ್ತಾರಂತ. ಹಾಗೆ ನಮ್ಮ ದೇಹದಲ್ಲಿ ಇದ್ದಾರೆ, ನಾಟ್ ಲೈಕ್ ಅವರೇ ತಾವೇ ಮಾಡ್ತಾರೆ. ಸೊ ಅದಕ್ಕೆ ಅವ್ರಿಗೆ ದೇವರನ್ನ ನೋಡುವ ಕಾರಣದಿಂದ, ದೇವರ ವ್ಯಾಪಾರಗಳು ಅದನ್ನ ಗುಣಗಳು ನೋಡುವ ಕಾರಣದಿಂದ ಅವ್ರಗಳಿಗೆ ಅದಲ್ಲೆಲ್ಲವೂ ಪುಣ್ಯ. ಯಾಕೆ ದೈತ್ಯರಲ್ಲಿ ಅವ್ರಿಗೆ ನಿಂತು ಮಾಡಿದ್ದಾಗ ಅವ್ರಿಗೆ ಯಾಕೆ ಪುಣ್ಯ ಅಂದ್ರೆ ಅಲ್ಲಿ ದೇವರು ಮಾಡುವಂತ ಕಾರ್ಯವನ್ನ ಅಂತಾರೆ ಈ ಜೀವಿಯಲ್ಲಿದ್ದು ಹೀಗೆ ಮಾಡ್ತಾರೆ. ಸೊ ಅಲ್ಲಿ ಸಗುಣೋಪಾಸನೆ ಅಂತ ಹೇಳಿ ಅದ್ರ ಜೊತೆಯಲ್ಲಿ ನದಿ ಚಿಂತನೆ ನಮ್ಗೆ ಪ್ರಯೋಜಕ ಆಗುವಂತೆ ಈ ನದಿಯ ಚಿಂತನೆಯನ್ನು ನದಿಯ ಚಿಂತನೆ ಮಾಡ್ಬೇಕು. ಹಾಗೆ ಮಾಡಬೇಕು ನಾವು ಅಲ್ಲೇ ಅದೇ ಒಂದು ಸ್ನಾನ ಅಂಬೋದನ್ನು ಕೊಟ್ಟುಬಿಟ್ಟು ಅಲ್ಲಿ ಇನ್ನು ಸ್ಪೆಸಿಫಿಕ್ ಆಗಿ ಇಲ್ಲಿ ನಮ್ಗೆ ತತ್ತ ಸ್ಥಾನದಲ್ಲಿ ಹೇಳಿದಾರಲ್ಲ. ಸೊ ಮೇನ್ಲಿ ಬ್ರಾಡ್ಲಿ ಎಲ್ಲಾ ಕಡೆನೂ ಎಲ್ಲಾ ದೇವತೆಗಳು ವಿಶೇಷವಾಗಿ ಎಡ ಬಲ ಭಾಗವನ್ನ ಹೇಳಿದ್ದಾರೆ. ಎಡಭಾಗದಲ್ಲಿ ಬಲ ಭಾಗದಲ್ಲಿ ಯಾವ ಯಾವ ದೇವತೆಗಳಿದ್ದಾರೆ ಅಂಬೋದನ್ನ ಇಲ್ಲಿ ಹೇಳಿ ಹೇಳಿದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಬಿಗರ್ ಥಾಟ್ ಲೆವೆಂತ್ ಅಲ್ಲಿ ಬಂದು ಆ ಕೆಲಸಗಳನ್ನ ಅವಯ ಜೀವಕ್ಕೆ ತಕ್ಕಂತೆ ಕೆಲಸಗಳನ್ನ ಅಲ್ಪರೋಪಾದಿಯಲ್ಲಿ ನೆಲೆಸಿಪ್ಪ ಮತ್ತು ಕೆಲಸಗಳನ್ನ ಮಾಡ್ತಾ ವಿಹಾರ ಮಾಡ್ತಾ ಅಂತ. ಏನು ವಿಹಾರ ಅಂದ್ರೆ ಈ ಪುಣ್ಯ ಸತ್ ಪುಣ್ಯ ಪಾಪ ಪುಣ್ಯ ಪಾಪ ಅಂಬೋದನ್ನ ಹೇಳ್ತಾರೆ. ಪುಣ್ಯ ಪಾಪ ಅಂತ ಹೇಳುವಾಗ ಪುಣ್ಯ ಪಾಪ ಅಂಬೋದು ಹೇಗ್ ಬರುತ್ತೆ ಅಂದ್ರೆ ಪುಣ್ಯ ಪಾಪಕ್ಕೆ ಮೂಲಕವಾಗಿರೋದು ಅಂದ್ರೆ ವಿಧಿ ನಿಷೇಧಗಳು ಅಂತ ಬರುತ್ತೆ. ವಿಧಿ ಮಾಡೋ ದೇವರು ಇದು ಮಾಡಬೇಕು ಅಂತ ಒಂದು ಚೌಕಟ್ಟು, ಇಟ್ ಈಸ್ ಇಸ್ ಗೇಮ್. ಆ ಒಂದೊಂದಕ್ಕೇನೋ ಒಂದು ನಿಯಮಗಳಿದೆ, ಹಾಗೇನೆ ಇದಕ್ಕೇನೋ ರೂಲ್ಸ್. ನಾವು ಯಾವುದು ಮಾಡಿದ್ದನ್ನು ರೂಲ್ಸ್ ಡೂಸ್ ಅಂಡ್ ಡೋಂಟ್ಸ್ ಇದೇ ಇದೆ ಲೌಕಿಕದಲ್ಲಿನೂ, ಇದೆ ಆಧ್ಯಾತ್ಮಿಕದಲ್ಲಿನ ಹಾಗೆ, ಅಲ್ಲಿ ಹೇಗಿದೆಯೋ ಹಾಗೆ. ಸೊ ರೂಲ್ಸ್ ಯು ಫಾಲೋ ದ ರೂಲ್ಸ್. ನಾವು ಇವಾಗ ಚೂಟ್ ಅಂಡ್ ಲ್ಯಾಡರ್ ಅದೆಲ್ಲ ರೂಲ್ಸ್ ರೂಲ್ಸ್ ಫಾಲೋ ಮಾಡ್ತಾ ಹೋದ್ರೆ ನಮ್ಗೆ ಎಲ್ಲ ಯು ವಿನ್. ಹಾಗೇನೆ ಇದು ಹಾಗೆ ವಿಧಿಯನ್ನ ಫಾಲೋ ಮಾಡುವ ಮೂಲಕವಾಗಿ ಅಲ್ಲಿ ಒಂದು ಹುಟ್ಟುತ್ತೆ. ಅದಕ್ಕೆ ಆ ಒಂದು ಅದೃಷ್ಟ ಅಂತ ಹೇಳ್ತಾರೆ. ಕಣ್ಣಿಗೆ ಕಾಣೋದಿಲ್ಲ, ನಾವು ಧರ್ಮ ಫಾಲೋ ಮಾಡ್ತೀವಿ ಏನಾಗತ್ತೆ ಕಣ್ಣಿಗೆ ಕಾಣೋದಿಲ್ಲ. ಅದು ಅದನ್ನೇ ಧರ್ಮ, ಒಳ್ಳೇದು ಹುಟ್ಟಿದ ಧರ್ಮ ಅಂತಾಗತ್ತೆ. ರೂಲ್ಸ್ ಫಾಲೋ ಮಾಡದೆ ಮಾಡಿದ್ರೆ ದೇವರಿಟ್ಟ ರೂಲ್ಸ್ ಆವಾಗ ಅದು ಅಧರ್ಮ ಆಗತ್ತೆ, ಅಲ್ಲಿ ಒಂದು ಹುಟ್ಟತ್ತೆ. ಸೊ ಏನ್ ಹುಟ್ಟತ್ತೆ ಅದೃಷ್ಟ ಏನು ಪುಣ್ಯ ಪಾಪ ಅಂತ ಹುಟ್ಟತ್ತೆ. ಸೊ ಹೀಗೆ ಅಂದ್ರೆ ಅದಕ್ಕೆ ಪುಣ್ಯ ಪಾಪಗಳಂದ ಮಾಡುವ ಕರ್ಮದಿಂದ ಎಲ್ಲ ಕರ್ಮಕ್ಕೆ ಹಿನ್ನೆಲೆಯಲ್ಲಿ ಇರುವಂತ ಆ ಧರ್ಮದ ಬುದ್ಧಿ. ಅವ್ರು ಎಲ್ಲರೂ ಮಾಡ್ತಾರ ಇದು ಧರ್ಮ ಅಂತ ಯಥಾಯೋಗ್ಯವಾಗಿ ತಿಳ್ಕೊಂಡು ಒಂದು ಮಗು ಮಾಡುತ್ತೆ, ಇದು ಅಮ್ಮ ಮಾಡು ಅಂತ ಹೇಳಿದಾಗ ಮಾಡತ್ತೆ, ಅದು ವಿವರ ಗೊತ್ತಿಲ್ಲ ಒಬೇಯಿಂಗ್ ಅದು ಮಾಡುತ್ತೆ, ಆಮೇಲೆ ಮೆಲ್ಲ 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 ತಿಳ್ಕೊಳ್ತಾ ಹೋಗುತ್ತೆ. ಸೊ ಹಾಗೇನೆ ಹೀಗೆ ಮಾಡ್ತಾರೆ. ಸೊ ಹೀಗೆ ಮಾಡುವಾಗ ಹೇಗೆ ಆ ವ್ಯಾಪಾರ ಅಂಬೋದನ್ನ ಲೆವೆಂತ್ ಅಲ್ಲಿ ಅದನ್ನ ಹೇಳಿದ್ದಾರೆ. ಅದು ಹೇಳಿ ನೆಕ್ಸ್ಟ್ಲಿ ಏನ್ ಬರುತ್ತೆ, ನೆಕ್ಸ್ಟ್ ನಿಂದ ಥಾಟ್ 12th ಅಲ್ಲಿ ಶುರು ಮಾಡ್ತಾ ಇದ್ದಾರೆ. ಈ ನಾಡಿಗಳೆಲ್ಲ ಹೇಗಿದೆ ಆ ಚಿಂತನೆಯನ್ನ ನಾವು ಹೇಗೆ ಇಟ್ಕೋಬೇಕು ಎಂಬುದು 16th ಪದ್ಯದಲ್ಲಿ ಹೇಳ್ತಾರೆ. ಸೊ ಹೀಗೆ ಈ ನಾಡಿಗಳು, ಸೊ 12th ಇಂದ 14th ತನಕ ಈ ನಾಡಿಗಳು ಯಾವ ರೀತಿಯಲ್ಲಿ ಸ್ಟ್ರಕ್ಚರ್ ಹೇಗಿದೆ, ಆ ಸ್ಟ್ರಕ್ಚರ್ ಅಲ್ಲಿ ಇದ್ದು ದೇವರು ದೇವತೆಗಳು ಇದ್ದಾರೆ, ವಾಯುದೇವರು ವಿಶೇಷವಾಗಿ ಏನು ಕೆಲಸ ಮಾಡ್ತಾರೆ, ದೈತ್ಯರನ್ನ ಒಳಗೆ ಆ ಬ್ರಹ್ಮನಾಡಿಯಲ್ಲಿ ಸುಷುಮ್ನ ನಾಡಿಯಲ್ಲಿ ಅಲ್ಲಿ ಅಲೋ ಮಾಡೋದಿಲ್ಲ, ಎಲ್ಲ ಕಡೆನೂ ಅವರ ಸಂಚಾರ ವಾಯುದೇವರು. ವಾಯು ಅಂದ್ರೆ ಸಂಚಾರ, ಈ ಆಕಾಶದಲ್ಲಿ ಸಂಚರಿಸೋದು ವಾಯು. ಸೊ ಆಕಾಶ ಇದು ಇಡೀ ದೇಹ, ಆ ದೇವರ ಆಕಾಶ ಎಂಬುವನ್ನು ಹೆಸರು ನಮ್ಮ ಲಕ್ಷ್ಮೀನಾರಾಯಣ ತಗೊಂಡ್ರೆ ಅಲ್ಲಿ ವಾಯು ಹಾಗಿರ್ತಾರ, ಹಾಗೆ ಈ ದೇಹದ ಪೂರವು ಸಂಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲಿ ಇನ್ನೊಂದು ವಿಷಯ, ಇಷ್ಟು ಮಾಡ್ತಾ ಇದ್ದಾರೆ, ಇಷ್ಟು ತಿಳ್ಕೊಂಡಿದ್ದೀವಿ ಅಂತ ಇಲ್ಲಿ ಹೇಳ್ತಾರೆ. ಅಲ್ಲಿ ಇದು ದೇವರು ನಮ್ಮ ಕರ್ಮಾನುಸಾರ 11th ಪುಣ್ಯ ಪಾಪಗಳನ್ನ ಅಪಹರಿಪ ಹೇಳಿದ್ದಾರೆ. 14th ಬಂದಾಗ ಮೋಹ ಕೊಡ್ತಾನೆ ದೇವರು ಅಂತ. ಮೋಹ ಅಂದ್ರೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ, ಅದೇ ನೋಡಿ ಡೀಟೇಲ್ಡ್ ಆಗಿ ನೋಡಿದ್ದೀವಿ ಇದು ಸಂಕಷ್ಟ ಒಡೆಯರು ಮುಂತಾದ ಕಾಮೆಂಟ್ರಿಯಲ್ಲಿ. ಅದು ವಿಶೇಷವಾಗಿ ಒಂದೊಂದು ನಾಡಿಗಳ ವಿಶೇಷವಾಗಿ ಯಾವ ಯಾವ ನಾಡಿ ಮೂಲಕವಾಗಿ ಇಚ್ಛೆ ಬರಬೇಕು ನಮ್ಗೆ, ಇಚ್ಛಾ ಜ್ಞಾನ ಇಚ್ಛಾ ಕ್ರಿಯಾ ಅಂತೀವಲ್ಲ, ಇಚ್ಛೆ ಆಮೇಲೆ ಜ್ಞಾನ ಆಮೇಲೆ ಕ್ರಿಯಾ, ಕ್ರಿಯಾದೆಲ್ಲ ನೋಡಿದ್ವಿ. ಸೊ ಅದಕ್ಕೆ ಕ್ರಿಯೆಗೆ ಕೊನೆಯಲ್ಲಿ ಬರುವಂತ ಔಟ್ಪುಟ್ಗೆ ಕಾರಣವಾಗಿರುವಂತ ಫಸ್ಟ್ ದ ಡಿಸೈರ್ ಇಚ್ಛೆ ಅಂತಿದೆ. ಆ ಇಚ್ಛಾ ಪ್ರವೃತ್ತಿ ಇಚ್ಛೆ ಮೂಲಕ ಪ್ರವೃತ್ತಿ ಮಾಡುವಂತ ನಾಡಿಗಳ ಹೆಸರು ಕೆಲವನ್ನ ಹೇಳಿ ಅಲ್ಲಿ ಇದ್ದು ದೇವರು ಆಯಾ ನಾಡಿ ದ್ವಾರ ಇಂದ್ರಿಯ ಕೊಟ್ಟಿದ್ದಾರೆ. 12th ಆ ಇಂದ್ರಿಯಗಳಿಗೆ ಅವರು ದ್ವಾರ ನಮ್ಗೆ ಮೋಹ ಕೊಡ್ತಾರೆ. ಏನ್ ಮೋಹ ಅಂದ್ರೆ ಅನೇಕ ಲೆವೆಲ್ ಇದ್ರು, ಮುಖ್ಯವಾಗಿ ನಾವಿಲ್ಲಿ ಮಾತಾಡುವ ಮೋಹ ಏನು, ನಾನು ಮಾಡ್ತೀನಿ ಕಣ್ಣಿಂದ ನಾನು ನೋಡ್ತಾ ಇದ್ದೀನಿ ಇಷ್ಟು ತಿಳ್ಕೊಂಡು ಹಾಗೇ ನಾವು ಆ ಮೋಹವನ್ನ ಫಸ್ಟ್ ಆ ಮೋಹ ದೇವರು ಕೊಡುವಂತದ್ದು, ಮೋಹಿಸ್ತಾ ಇರ್ತಾನ ಅಂತ ಹೇಳ್ತಾರೆ. ಇದು ನಮ್ಗೆ ಮಾತ್ರ ಅಲ್ಲ, ಪರ್ಮನೆಂಟ್ ಆಗಿ ಹಾಗೆ ಮೋಹ ದೈತ್ಯ ನಮ್ಮ ಒಳಗಿರುವಂತ ದೈತ್ಯರಿಗೇನೋ ಅದ ಪರ್ಮನೆಂಟ್ ಮೋಹ. ನಮ್ಗೆ ಸ್ವಲ್ಪ ಅರ್ಥ ಆಗತ್ತೆ, ಬಟ್ ಇಂಪ್ಲಿಮೆಂಟೇಶನ್ ಮಾಡುವಾಗ ಮರ್ತೋಗದಿದೆ. ಹಾಗೆ ನಾವು ಪರೀಕ್ಷೆಯಲ್ಲಿ ಎಲ್ಲ ಓದ್ಕೊಂಡು ಹೋಗಿರ್ತೀವಿ, ಆ ಟೈಮ್ಗೆ ಆ ಒಂದು ನಮ್ಗೆ ಮರ್ತೋಗತ್ತೆ ಅಲ್ಲಿ ಆ ತಮೋಗುಣ ಅಂದ್ರೆ ಅದು ಬರ್ಲಕ್ಕೆ ಕಾರಣ ಅದನ್ನ ಮರೆ ಮಾಡಿಬಿಡ್ತಾನೆ ದೇವರು. ಸೊ ಹೀಗೆ ಆ ತಮೋಭಿಮಾನಿಯಾದಂತ ದುರ್ಗಾ ರೂಪದಿಂದ ಅವಳನ್ನ ಉಪಯೋಗ ಮಾಡಿ ಇದನ್ನ ಮೋಹವನ್ನ ಅವನು ಕೊಡ್ತಾನೆ ಅಂತದ್ದು. ಇಷ್ಟು ಹೇಳಿ ಇದಕ್ಕೆ ಇಷ್ಟು ಲೋಡೆಡ್ ಇದೆಯಲ್ಲ ಅಂದ್ರ ಅದಕ್ಕೆ ಒಂದು ಉದಾಹರಣೆ ಕೊಟ್ಟು ಒಂದು ಎಕ್ಸಾಂಪಲ್ ಕೊಡ್ತಾರ. ಅದೇ ಈ ಪದ್ಯ ಇಲ್ಲಿ ಹೇಳ್ತಾರೆ, ದಿನ ದಿನದಿ ವರ್ತಿಸುವ ಕುಮುದಾಬ್ಧನ ಮಯೂಕ ಸೊಬಗು ಗತಲೋಚನ ವಿಲೋಕಿಸಿ ಮೋದ ಪಡಬಲ್ಲನೇ ನಿರಂತರ. ಯಾಕೆ ಹೇಳ್ತಾರಂದ್ರೆ ಹಿಂದೆ ಅನೇಕ 10th ಸಂಧ್ಯಾದಲ್ಲಿ ಬಂದಾಗ ಇದನ್ನ ಬಂದು ಯಾರಿಗೆ ದೇವರ ಭಕ್ತಿ ಇಲ್ಲದವರಿಗೆ ಸಂಸಾರದಲ್ಲೇ ಮಗ್ನರ ಇವರಿಗೆಲ್ಲ ಹೇಳ್ಬೇಡ 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 ಅಂತ ಎಲ್ಲ ಹೇಳ್ತಾರಲ್ಲ, ಯಾಕರಿಗೆ ಹೇಳ್ಬಾರ್ದು ಅಂದ್ರೆ ಅದಕ್ಕೆ ಹೇಳ್ತಾರೆ. ಇದು ಯಾರಿಗೆ ಇಷ್ಟು 14th ಪದ್ಯ ತನಕ ಆರ್ ಇಷ್ಟು ಒಂದು 11th ಸಂಧಿ ತನಕ ಈ ವಿಷಯಗಳನ್ನ ಯಾಕೆ ಹೇಳಬಾರದು ಎಂಬುದಕ್ಕೆ ಹೇಳ್ತಾರೆ. ದಿನ ದಿನದಿ ವರ್ತಿಸುವ, ದಿನ ದಿನ ಪ್ರತಿ ದಿನವೂ ವರ್ತಿಸುವ ಅಂದ್ರೆ ಬೆಳೆಯುತ್ತಾ ಬರ್ತದೆ. ಶುಕ್ಲ ಪಕ್ಷದಲ್ಲಿ ಆ ಚಂದ್ರ ಬೆಳದಿಂಗಳು ಬೆಳೀತಾ ಬರುತ್ತೆ. ಅದು ಗತಲೋಚನೆಗೆ ಮಾತ್ರ ಇಲ್ಲ, ನಮ್ಮಂತವರಿಗೆ ನಾವು ನೋಡೋದಿಲ್ಲ. ಇದು ನಮ್ಮಲ್ಲಿ ಯೂಶಲಿ ನಾವು ಸಂಕಲ್ಪ ಇದು ಪಂಚಾಂಗ ಅದು ಹೇಳ್ತಾರೆ ನಮ್ಗೆ. ಒಂದೊಂದು ವರ್ಷ ಶುರು ಆಗುವಾಗ ದಿನಾಗ್ಲೂ ಪಂಚಾಂಗ ನೋಡುವ ಮೂಲಕ ಪುಣ್ಯ ಬರುತ್ತೆ ಹೀಗೆಲ್ಲ ಹೇಳ್ತಾರಲ್ಲ. ಅಂದ್ರೆ ಬೇಸಿಕಲಿ ಏನು ಅಂದ್ರೆ ನಮ್ಮಲ್ಲಿನ ಆ ಶುಕ್ಲ ಪಕ್ಷದಲ್ಲಿ ನಮ್ದು ದಿನಾಗ್ಲೂ ಆ ನಮ್ಮ ಜ್ಞಾನ ಬೆಳೀತಾ ಹೋಗತ್ತಂತ. ಹಾಗೆ ದಿನ ದಿನ ಹೇಗಂದ್ರೆ ಚಂದ್ರನನ್ನ ನೋಡಿ ಆ ಚಂದ್ರ ಹೇಗೆ ಬೆಳೆಯುತ್ತಾ ಅನ್ನೋದು ಎಕ್ಸಾಂಪಲ್ ಕೊಡ್ತಾರೆ. ದಿನ ದಿನದಿ ವರ್ತಿಸುವ ಕುಮುದ, ಕುಮುದ ಅಂದ್ರೆ ಚಂದ್ರ, ಕುಮುದ ಕುಮುದ ಅಂದ್ರೆ ಲೋಟಸ್, ಐ ಆಮ್ ಸಾರಿ, ಕುಮುದ ಅಂದ್ರೆ ನೈಟ್ ಲಿಲಿ. ಕುಮುದನಿಗೆ ಅಂದ್ರೆ ನೈಟ್ ಲಿಲಿಗೆ ಆಪ್ತನಾದ ಕುಮುದ ಆ ಹೂ ಇರುತ್ತೆ ನೈಟ್ ಲಿಲಿ ಅಂತ ಹೇಳ್ತೀವಲ್ಲ, ಆ ಒಂದು ಅದು ಯಾವಾಗ್ಲೂ ಚಂದ್ರ ಬಂದಾಗ ಅದು ವಿಕಾಸ ಆಗ್ತಾನೆ. ಸೊ ಲೋಟಸ್ ಅಂದ್ರೆ ಇದಕ್ಕೆ ಸದೃಶವಾಗಿ ನಾವು ಇಲ್ಲಿ ಇರುವಂತ ನಮ್ಮ ಹೃದಯದಲ್ಲಿ ಇರುವಂತ ಲೋಟಸ್ ಅಂತ ತಕೊಂಡ್ರೆ, ನಮ್ಮ ಕಮಲ ತಕೊಂಡ್ರೆ ಆ ಕಮಲಗಳನ್ನ ಅರಳಿಸಲಿಕ್ಕೆ ಆ ಬೆಳಕು ಬೇಕು. ಸೂರ್ಯನ ಬೆಳಕು ಚಂದ್ರನ ಬೆಳಕು ಅಂತ ಹೇಳ್ತಾರೆ. ಸೂರ್ಯನಿಂದ ಚಂದ್ರ ಪಡೆದ ಬೆಳಕಿನಿಂದ ಆ ತಂಪಾದ ಬೆಳಕಿನಿಂದ ಅದು ಅರಳಿಸುತ್ತೆ. ಸೊ ಅದಕ್ಕೆ ಕುಮುದನಿಗೆ ತುಂಬಾ ಮಿತ್ರನಾದ ಕುಮುದ ಆಪ್ತನ ಮಯೂಕ ಅಂದ್ರೆ ಆ ಪ್ರಕಾಶ, ಆ ಕುಮುದನ ಪ್ರಕಾಶ ಕಿರಣಗಳು. ಸೊ ಮಯೂಕದ ಸೊಬಗು ಅಂದ್ರೆ ಆ ದ ಬ್ಯೂಟಿ, ಅದನ್ನ
ಹೂ ಕ್ಯಾನ್ ಅದಕ್ಕೆ ಅದು ಕಾಣಬೇಕು ಅಂದ್ರೆ ನಾವು ಅಮಾವಾಸ್ಯೆಯಿಂದ ಒಂದೊಂದು ದಿವಸವಾಗಿ ಎವ್ರಿ ಡೇ ಚಂದ್ರನನ್ನ ನಾವು ದರ್ಶನ ಮಾಡ್ತಾ ಅದನ್ನ ನೋಡೋವನಿಗೆ ಅದು ಎಷ್ಟು ಸುಂದರವಾಗಿದೆ ಅಂತ ಕಾಣುತ್ತೆ. ಅಂದ್ರೆ ಅದಕ್ಕೇನು ಅದನ್ನ ನೋಡಬೇಕು, ಅದನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು. ಆ ಅಪ್ರಿಷಿಯೇಟ್ ಇಲ್ಲ, ಬೇಸಿಕಲಿ ನಮ್ಗೆ ಆನಂದ ಬರುತ್ತೆ ಚಂದ್ರನ ನೋಡಿದ್ರೆ. ಚಂದ್ರ ಆಹ್ಲಾದಕ, ಆಹ್ಲಾದ ಬರಬೇಕಂದ್ರೆ ನಮ್ಮಲ್ಲಿ ಅದಕ್ಕೆ ನಮ್ಗೆ ದೃಷ್ಟಿ ಕಣ್ಣು ಇರಬೇಕು. ಕಣ್ಣು ಇದ್ದವನಿಗೆ ಅದು ಕಂಡಾಗ ಆ ಒಂದು ಬ್ಯೂಟಿ ಗೊತ್ತಾಗುತ್ತೆ, ಆ ಒಂದು ಆನಂದ ಬರುತ್ತೆ. ಅದು ಒಬ್ಬನಿಗೆ ಕಣ್ಣೇ ಇಲ್ಲ ಅನ್ಕೊಳ್ಳಿ, ಕಣ್ಣೇ ಇಲ್ಲದವನಿಗೆ ಅದು ಚಂದ್ರ ಹೇಗೆ ಬೆಳೆಯುತ್ತೆ? ಫಸ್ಟ್ ಆಫ್ ಆಲ್ ನೋಡೇ ಇಲ್ಲ ಅವನು, ನೋಡದೇ ಇರುವವನಿಗೆ ಎಷ್ಟು ಅಂತ ಹೇಳ್ತೀರಾ ನೀವು? ಎಷ್ಟು ಹೇಳಕ್ಕಾಗದೆ ಎಷ್ಟು ಹೇಳಿದನ್ನು ಅವನಿಗೆ ಹೇಗೆ ಅದು ಚಂದ್ರನ ನೋಡಿದ್ದೇ ಇಲ್ಲ ಅವನು. ಯಾಕೆಂದ್ರೆ ಅವನಿಗೆ ಕಣ್ಣೇ ಇಲ್ಲ, ಕಣ್ಣೇ ಇಲ್ಲದವನಿಗೆ ಆ ಚಂದ್ರನ ಆನಂದವನ್ನ ಹೇಗೆ ಹೇಳಕ್ಕಾಗತ್ತೆ? ಇದು ಹೇಳಿದಾಗ ಇನ್ನೊಂದು ಪ್ರಶ್ನೆ ನಮ್ಗೆ ಬರುತ್ತೆ, ಹೀಗೆ ತಾನೆ ನಮ್ಗೆ ಹರಿಗತಾನುಸಾರವೂ ಹೀಗೆ ತಾನೆ ದೇವರ ಬಗ್ಗೆ ಇಷ್ಟು ಗುಣಗಳನ್ನ ಹೇಳ್ತಾ ಬಂದಿದ್ದಾರೆ. ಇಟ್ ಈಸ್ ಲೈಕ್ ಗತಲೋಚನ ತರನೇ ನಮ್ದು. ನಾವು ಅದನ್ನ ದೇವರದು ಈ ಇಷ್ಟು ಪದ್ಯದಲ್ಲಿ ಬಂದ ನಾಡಿಯೂ ನೋಡಿಲ್ಲ, ನಾಡಿಯಲ್ಲಿ ಇರುವಂತ ದೇವತೆಗಳು ನೋಡಿ, ಆ ವ್ಯಾಪಾರ ನೋಡಿಲ್ಲ, ಇಷ್ಟು ರೂಪಗಳು ನಮ್ಗೇನು ನಾವು ನೋಡೇ ಇಲ್ಲ. ನಾವು ಗತಲೋಚನರೇನ ಅಂದರೆ ಇಲ್ಲಿ ಹಾಗಲ್ಲ, ಇಲ್ಲಿ ನಮ್ಗೆ ಕಣ್ಣು ಇಲ್ಲ, ಕಣ್ಣು ಇಲ್ಲದೆ ಅಂದ್ರೆ ಶಾಸ್ತ್ರದ ಕಣ್ಣು ನಮ್ಗೆ ಇಲ್ಲದೆ ಇದ್ರೂ ಏನಾಗತ್ತೆ? ನಮ್ಮ ಆಪ್ತರು ಅದಕ್ಕೆ ಹೇಳ್ತಾರೆ ಇಲ್ಲಿ ಕುಮುದ ಆಪ್ತನ ಅಂತ, ಆಪ್ತ ಅದ ಕುಮುದ. ಸೊ ನಮ್ಗೆ ಏನಾಗತ್ತಂದ್ರೆ ಅದನ್ನ ಕಂಡವರು ಹೇಳಿದ ಮಾತು, ಕಂಡವರು ಹೇಳಿದ ಮಾತಿನಿಂದ ಈ ಒಂದು ಲೌಕಿಕದಲ್ಲಿ ಅದು ಆಗತ್ತೆ. ಲೌಕಿಕದಲ್ಲಿ ನಮ್ಗೆ ಹೇಳ್ತೀವಿ ನಾವು ಒಂದು ಕಡೆ ಹೋಗಿಲ್ಲ ಅನ್ಕೊಳ್ಳಿ, ಹೀಗಿದೆ ಬದರಿ, ಹೀಗಿದೆ, ಹೀಗೆ 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 ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಕಿವಿಯಿಂದ ಕೇಳಿ 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 ದೇವರನ್ನು, ಅದಕ್ಕೆ ನಾವು ದೇವರ ಅನುಗ್ರಹವನ್ನ ತರ್ತೀವಿ. ಯಾಕೆಂದ್ರೆ ಕಿವಿ ಮೂಲಕವಾಗ ಕೇಳೋರು ಹೇಳಬೇಕು, ನಮ್ಗೆ ಇಷ್ಟ ಆದವರು ನಮ್ಮ ಆಪ್ತರು ಅದು ಹೇಳ್ತಾ 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 ಆ ಒಂದು ಒಂದು ಕಂಪನಿಯಲ್ಲಿ ಇರ್ತಾ ಏ ನಾವು ಹೋಗ್ಬೇಕು, ನಾವು ಯಾತ್ರೆ ಮಾಡ್ಬೇಕು, ನಾವು ಕೇಳಿದ್ದನ್ನ ಕಾಣಬೇಕು ಅಂಬೋದು ಬರುತ್ತೆ. ಸೊ ಬೇಸಿಕಲಿ ಏನಾಗತ್ತೆ, ಕಾಣೋದು ಅಂತ ಬಂದ್ರೆ ದರ್ಶನ ಅಂಬೋದು ಬರ್ಬೇಕಂದ್ರೆ ಶ್ರವಣ ಇಂಪಾರ್ಟೆಂಟ್ ಆಗತ್ತೆ. ಸೊ ಇಲ್ಲಿ ನಮಗೆ ನಾವು ಕಂಡಿಲ್ಲ ನಾವು ಗತಲೋಚನರಾಗಿ ನಮ್ಗೆ ಆ ಕಾಣುವಂತ ಆ ಒಂದು ಆ ಕಣ್ಣು ಇಲ್ಲ ನಮಗೆ. ಮತ್ತು ನಮ್ಗೇನೋ ಅವ್ರಿಗೇನೋ ಏನು ವ್ಯತ್ಯಾಸ ಅಂದ್ರೆ ನಮಗೆ ಕಣ್ಣು ಆ ತರ ಶಾಸ್ತ್ರ ಕಂಡಿಲ್ಲ ಅದಕ್ಕೆ ಆನಂದ ಬಂದಿಲ್ಲ ಅಂದ್ರೆ ಕಾಣದೇ ಇದ್ದ ವಸ್ತುವನ್ನ ಕೇಳುವ ಸೌಭಾಗ್ಯ ದೇವರು ಕೊಟ್ಟಿದ್ದಾನೆ. ಶ್ರವಣ ಮಾಡುವಂತ ಅದಕ್ಕೆ ಶ್ರವಣಕ್ಕೆ ಮಾತ್ರ ನಮ್ಗೆ ದೇವತೆಗಳು ಎಲ್ಲದಕ್ಕಿನ್ನ ಎಲ್ಲಾ ದೇವತೆ ಇದನ್ನು ಶ್ರವಣಕ್ಕೆ ಬರುವಾಗ ನಮ್ಗೆ ಆ ದಿಕ್ಕು ದೇವತೆಗಳು ಅಂತ ಅಷ್ಟು ದೇವತೆಗಳನ್ನು ನಾವು ಇಟ್ಟುಕೊಳ್ತೀವಿ. ಉಳಿದದಕ್ಕೆ ಐ ಮೀನ್ ಹೇಳುವಾಗ ಒಂದೊಂದೊಂದೊಂದು ಹೇಳುವಾಗ ಇಲ್ಲಿ ಎಂಟನ್ನು ದಿಕ್ ದೇವತೆಗಳು ಅಂತ ಎಂಟು ಅಲ್ಲದ ಹತ್ತು ಅವಾಂತರ ದಿಕ್ಕು ಹನ್ನೆರಡು ಸಹ ಹೀಗೆ ಇಟ್ಕೊಳ್ತಾ ಹೋಗ್ತೀವಿ ನಾವು. ಸೊ ಇವ್ರ ಮೂಲಕ ಇದು ಕೇಳಿ 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 ಅದಕ್ಕೆ ಹೇಳ್ತಾರೆ ಶ್ರವಣದ ಇಫೆಕ್ಟ್ ಹೇಳುವಾಗ ಶ್ರವಣ ಮನದಲ್ಲಿ ಹೋಗಿ ಕೂತು ಬಿಡುತ್ತೆ ಅಂತ. ಸೊ ಅದು ದೇವರು ಅದು ಹೇಗೆ ಸಾಧ್ಯ ಆಗತ್ತೆ ಅಂದ್ರೆ ಅಲ್ಲಿ ಇರುವಂತ ಆದರದಿ ಕೇಳುವುದು ಅಂತ ಹೇಳ್ತಾರೆ. ಅಲ್ಲಿ ಆದರದಿಂದ ಮನಸ್ಸಿಟ್ಟು ಕೇಳುವುದು ಅಂದ್ರೆ ಅದು ಗುರುಗಳು ಪ್ರಾರ್ಥನೆ ಮಾಡಿದ್ರೆ ಅಲ್ಲಿ ಮನೋಭಿಮಾನಿ ದೇವತೆಗಳು ದಿಕ್ಕಭಿಮಾನಿ ದೇವತೆಗಳು ಇವರ ಅನುಗ್ರಹದಿಂದ ಕೇಳಿದ್ದು ಮನಸ್ಸಲ್ಲಿ ಉಳಿದು ಅದು ನೋಡಬೇಕು ಅಂಬೋದು ಅವ್ರಿಗೆ ಆಗತ್ತೆ, ನೋಡಬೇಕು ಅಂಬೋದು ಬರುತ್ತೆ. ಸೊ ಗತಲೋಚನ ನಮ್ಗೇನು ಆ ಕಣ್ಣು ಇಲ್ಲದೆ ಇದನ್ನು ಕಿವಿ ಎಂಬುದು ಅದಕ್ಕೆ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾರೆ. ಸೊ ದಿನ ದಿನ ವಿವರ್ತಿಸುವ ಕುಮುದಾಪ್ತನ ಮಯೂಕ ಸೊಬ ಗತಲೋಚನ ವಿಲೋಕಿಸಿ ಮೋದ ಪಡಬಲ್ಲನೇ ನಿರಂತರದೆ. ಸೊ ಇದು ಇದು ಈ ಫೆಸಿಲಿಟಿನೇ ಇಲ್ಲದ ಇಲ್ಲಿ ಗತಲೋಚನ ಅಂತ ಹೇಳೋ ಈ ಕೀ ಯು ಡೋಂಟ್ ಇವನ್ ಹಾವ್ ದಟ್ ಧರ್ಮ ಇರಬೇಕು ಅಂದ್ರೆ ಅದಕ್ಕೆ ಬೇಕಾದ ಸೊ ಒಬ್ಬ ಇರಬಹುದು ಅಂದ್ರೆ ಈ ಕಾಲದಲ್ಲಿ ಯಾರ್ಯಾರು ಹರಿಗತಾಂಸಾರ ಕೇಳೋದಿಲ್ಲವೋ ದೇವರ ಬಗ್ಗೆ ಕೇಳೋದಿಲ್ಲ ಅವರೆಲ್ಲ ಗತಲೋಚನರು ಅಂತ ತಕೋಬೇಕಾಗಿಲ್ಲ ಅವ್ರಿಗೆ. ಇನ್ನು ಅದಕ್ಕೆ ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳ್ತಾರೆ ಅದಕ್ಕೇನು ಒಂದು ಪುಣ್ಯ ಕೇಳೋದಕ್ಕೇನು ಕೇಳೋದು ಅಂದ್ರೆ ಆದರದಿ ಕೇಳೋದಕ್ಕೇನು ಅದಕ್ಕೇನೋ ಒಂದು ಪುಣ್ಯ ಮಾಡಿರ್ಬೇಕು. ಪುಣ್ಯ ವಿಹೀನರ ಪುಣ್ಯವೇ ಆ ಪುಣ್ಯ ಅಂದ್ರೆ ಬೇರೆ ಪುಣ್ಯಗಳಿರಬಹುದು. ಈ ಕೇಳಬೇಕು, ದೇವರ ವಿಷಯ ಕೇಳಬೇಕು ಎಂಬುದಕ್ಕೆ ಬೇಕಾದ ಅವರು ಪುಣ್ಯ ಹಿಂದೆ ಮಾಡದೇ ಇದ್ದರೆ, ಅಥವಾ ದಟ್ ಪುಣ್ಯ ಹ್ಯಾಸ್ ನಾಟ್ ಎಟ್ ಮೆಚೂರ್, ಇವಾಗ ಬಂದಿಲ್ಲ, ಮುಂದೆ ಬರಬಹುದು ಅದು. ಸೊ ಅದು ಬರೋ ತನಕ ಅವ್ರಿಗೆ ನೀವು ಎಷ್ಟೇ ಹೇಳಿದ್ರು ಏನೇ ಮಾಡಿದ್ರು ಅದಕ್ಕೆ ಪ್ರಯೋಜನ ಆಗೋದಿಲ್ಲ. ಮತ್ತು ನೆಕ್ಸ್ಟ್ ಕ್ವಶನ್ ಬಂದು ಆಗ್ತದೆ, ಅದು ನಮ್ಗೆ ಹ್ಯಾಕ್ ಗೊತ್ತಾಗತ್ತೆ? ಒಬ್ಬರಿಗೆ ಕೇಳೋವಾಗ ಅವ್ರಿಗೆ ಗೊತ್ತಿದೆಯಾ ಇದು ಅಂತ ಯಾಕೆ ಗೊತ್ತಾಗತ್ತೆ ಅಂದ್ರೆ, ಅದು ದೇವರು ಏನ್ ಮಾಡ್ತಾರಂತ ಹೇಳ್ತಾರಲ್ಲ, ದೇವರು ಅದನ್ನ ಜೋಡಣೆ ಅವರಿಗೆ ಪ್ರೇರಣೆ ಕೊಟ್ಟು ಆ ಜಾಗಕ್ಕೆ ಬರುವಂತೆ ಮಾಡಿ ಆ ಒಂದು 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 ಕನೆಕ್ಷನ್ ಎಲ್ಲವನ್ನು ಅವನೇ ಸಂಗಾತ ಅಂತ ನೆಕ್ಸ್ಟ್ ಪದ್ಯದಲ್ಲಿ ಬರುತ್ತೆ. ಹಾಗೆ ಅವನು ಮಾಡಿಸ್ತಾನಂತ, ಆ ರೂಪದಿಂದ ಅವನು ಮಾಡಿಸ್ತಾನಂತ ಅಲ್ಲಿ ಹೇಳ್ತಾರೆ. ಸೊ ಮೋದ ಪಡ ಬಲ್ಲನೇ ನಿರಂತರ. ಸೊ ಈ ತರ ಒಂದು ಇಲ್ಲಿ ಹೇಳೋದು ಏನು ಅಂದ್ರೆ, ಕಂಪ್ಲೀಟ್ ಆಗಿ ಅದು ಇಲ್ಲದೆ ಇರೋ ಇಡೀ ಜನ್ಮ, ನೆಕ್ಸ್ಟ್ ಜನ್ಮಲ್ಲಿ ಬರುವ ಇಡೀ ಜನ್ಮದಲ್ಲೇ ಅವನಿಗೆ ಈ ಜನ್ಮದಲ್ಲೇ ಇಲ್ಲ ಅಂತ ಅನ್ಕೊಳ್ಳಿ. ಅವ್ರನ್ನ ಕೂಡ್ಸಿಟ್ಟು ಅವ್ರ ಎತ್ತ ಹೋಗಿ ನಾವು ಇಲ್ಲಿ ಹೇಳೋದು ಮಾತ್ರ ಅಲ್ಲ, ಈ ರಹಸ್ಯಗಳು ಹರಿಕಥಾಂಸಾರದಲ್ಲಿ ಬರೀ ವಿಷಯಗಳು ಮಾತ್ರ ಅಲ್ಲ, ಹೇಗೆ ಹೇಗೆ ಉಪಾಸನೆ ಮಾಡ್ಬೇಕು, ಹೇಗೆ ಚಿಂತನೆ ಇದೆಲ್ಲಾನು ಬರುತ್ತೆ. ಇದು ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಸೊ ಪ್ರಯೋಜನ ಇಲ್ಲ, ಶಮಯವ ಕೇಳಮ ಅದು ಒಂದು. ಇನ್ನೊಂದು ಅವ್ರಿಗೆ ವಿಪರೀತ ಅರ್ಥನೂ ಆಗಬಹುದು, ಅದರ್ವೈಸ್ ಅವರು ಹೀ ಆಯಿಸ್ತಾರೆ, ಅದರಿಂದ ಅವ್ರಿಗೆ ಪಾಪನೂ ಬಂದ್ಬಿಡುತ್ತೆ. ಅದಕ್ಕೆ ಅಂದ್ರೆ ಆರ್ ನಾಟ್ ರೆಡಿ ಅಂದ್ರೆ ಯು ಡೋಂಟ್ ಗಿವ್ ಇಟ್ ಅಂತ ಅದು ಹೇಳ್ತಾರೆ. ಸೊ ಇದು ಇಲ್ಲಿ ಹೇಳೋದು ಬಂದು ನಿರಂತರವಾಗಿ ಇದು ಒಂದು ಈ ಜನ್ಮ ಅಂತ ತಗೋಬೇಕಾಗಿಲ್ಲ. ಇನ್ನು ಸ್ವಭಾವದಲ್ಲೇ ದೇವರು ಎಂಬುದೇ ಇಲ್ಲದವನಿಗೆ ಅವನಿಗೆ ಗತಲೋಚನ ಅಂತ. ಗತಲೋಚನ ಅಂತ ಬರೀ ಈ ಕಣ್ಣು, ದೇವರ ನೋಡುವ ಆ ಕಣ್ಣು, ದೇವರ ಅಂದ್ರೆ ದೇವರಿಂದಲೇ ಆಗತ್ತ ಎಂಬೋ ಕಣ್ಣು ಇಲ್ಲದವನಿಗೆ ಅದು ಎಷ್ಟು ನೀವು ಹೇಳಿದ್ರು ಏನೇ. ಅದೇ ಹೇಳ್ತಾ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಕೊಡ್ಬೇಕಂದ್ರೆ ದುರ್ಯೋಧನ. ದುರ್ಯೋಧನ ಅವನು ಎಂಥ ಕುಲದಲ್ಲಿ ಹುಟ್ಟಿದ್ದಾನೆ, ಎಂಥ ಗುರುಗಳು ಅವನಿಗೆ ಎಲ್ಲವೂ ಕಲ್ತಿದ್ದ, ಅವನು ಎಷ್ಟೋ ಮಂತ್ರಗಳು ಎಲ್ಲ ಕಲ್ತಿದ್ದ ಇದ್ರೂ ಅವನ ಗತಲೋಚನೆ ಅವನಿಗೆ ದೇವರು ಏನು ಕಲಿತ ಏನಲ್ಲ ಒಳಗಡೆ ಆ ಭಕ್ತಿ ಅಂಬು ಆ ಗುಣನೇ ಇಲ್ಲ. ಸೊ ಎಷ್ಟು ಯಾರು ಏನ್ ಹೇಳಿದ್ರು ಇಟ್ ನೆವರ್ ಇಟ್ ಕ್ಯಾನ್ ನೆವರ್ ಅಬ್ಸಾರ್ಬ್ ಆ ಒಂದು ಧರ್ಮನೇ ಅವನಲ್ಲಿ ಇಲ್ಲ. ಯು ಕೆನಾಟ್. ಸೊ ಅದಾಗೋದಿಲ್ಲ. ಮೋದ ಪಡ ಬಲ್ಲನೇ ನಿರಂತರದಿ ಹಾಗೇನೆ ಇದೆ ಹೇಳ್ತಾರೆ. ಕುನರಗೆ ಕುನರ ನರ ಕುನರ ಅಂದ್ರ ಕೆಟ್ಟ ನರರು. ಕೆಟ್ಟ ನರರು ಅಂದ್ರೆ ಆ ಒಂದು ಕೆಟ್ಟ ನರರು ಅಂದ್ರೆ ಏನು, ಅವರು ದೇವರಿಗೆ ವಿರುದ್ಧವಾಗಿಯೇ ಮಾಡುವಂತ ಕುಚಿತ ಜನರು. ಸೊ ಕುನರಗೆ ಸುಖತಾಮೃತ ಭೋಜನದ ಸುಖತಾಮೃತ ಸುಖತಾಮೃತ ಹರಿಕಥಾಮೃತ ಸುಖಥಾ. ಸೊ ಹರಿಕಥಾಮೃತ ಹರಿಕಥಾಮೃತ ಅಂದ್ರೆ ಈ ಗ್ರಂಥ ಅಂಬುವ ಅರ್ಥದಲ್ಲಿ ಹೇಳ್ತಾ ಇಲ್ಲ, ಸುಖತಾಮೃತ ಈ ಕಥಾಮೃತ. ಕಥಾ ಅಂದ್ರೆ ಇಲ್ಲಿ ಹೇಳ್ತಾರೆ. ಕಥಾ ಅಂಬೋದಕ್ಕೆ ಇವ್ರು ಕೊಡುವಾಗ ಏನು ಕಥಾ ಅಂಬೋದಕ್ಕೆ ಏನ್ ಹೇಳ್ತಾರೆ, ಕಥಾ ಅಂದ್ರೆ ನಾವು ಕತೆ ಅಂಬೋ ಇದ್ರಲ್ಲಿ ಬಳಸ್ತೀವಿ. ಕತೆ ಎಂಬುದಕ್ಕೆ ಏನು ಒರಿಜಿನಲ್ ಅರ್ಥ ಇದು, ಇದು ಬಂದು ಕೃಷ್ಣಾಮೃತ ಮಹಾರ್ಣದಲ್ಲಿ ಆಚಾರ್ಯ ಮೊಟ್ಟ ಮೊದಲು ಮಂಗಳಾಚರಣ ಶ್ಲೋಕದಲ್ಲೇ ಹೇಳ್ತಾರೆ. ಸೊ ಕಥಿತಾಹ ಅಂತ ಹೇಳಿ ಕಥಾ ಅಂತ ಬರುವಾಗ ಕಥಾ ಅಂಬೋದು ಶಾಸ್ತ್ರದ ವ್ಯಾಖ್ಯಾನ ರೂಪವಾಗಿರುವಂಥದ್ದು. ಆ ಒಂದು ಶಾಸ್ತ್ರ ವ್ಯಾಖ್ಯಾನ ವಿಷಯೀಭೂತವಾದದ್ದನ್ನ ಕಥಾ ಅಂತ ಕರೀತಾರೆ. ಶಾಸ್ತ್ರಕ್ಕೆ ವ್ಯಾಖ್ಯಾನ ರೂಪ ಶಾಸ್ತ್ರ ಅಂದ್ರೆ ಇಲ್ಲಿ ಶಾಸ್ತ್ರ ಅಂತ ಏನು, ಶಾಸ್ತ್ರಕ್ಕೆ ವ್ಯಾಖ್ಯಾನ ರೂಪ ಏನು ಕಥಾ ಅಂದ್ರೆ, ಶಾಸ್ತ್ರ ಅಂದ್ರೆ ಅಂತರ್ಯಾಮಿ ಎಂಬ ಒಂದು ಅರ್ಥವನ್ನು ಹೇಳ್ತಾರೆ. ಅಂದ್ರೆ ಬೇಸಿಕಲಿ ಏನು ಅಂದ್ರೆ ಕತೆ ಹೇಳೋದು ಇವಾಗ ನೋಡಿ ಇದು ರುಕ್ಮಿಣಿ ಶ್ರೀಜಯದಲ್ಲಿನೂ ಬರುತ್ತೆ. ಇದನ್ನ ವಾದಿರಾಜರು ತುಂಬಾ ಸೊಗಸಾಗೆ ಹೇಳ್ತಾರೆ. ಯಾಕೆಂದ್ರೆ ಕೃಷ್ಣನ ಕತೆ ಕೇಳುವಾಗ ಹೇಗೆ ಕೇಳಬೇಕು ಅಂದ್ರೆ ಅವ್ರು ಹೇಳ್ತಾರೆ, ಒಂದು ಜರಾಸಂಧ ಹೇಗೆ ಕಂಸರ ಜರಾಸಂಧ ಹೇಗೆ ಕೃಷ್ಣ ಇರುವಂತ ಜಾಗ ಮಥುರಾ ಪಟ್ಟಣ ಅದಕ್ಕೆ ಹೇಗೆ ಅಟ್ಯಾಕ್ ಮಾಡ್ತಾನ, ಅದು ದಾವಣಿಸ್ತಾನ 23 ಕ್ಷೋಭನೆಗಳಿಂದ ಬಂದ ಹಾಗೆ ಹೇಗೆ ರಾಮ ಕೃಷ್ಣ ದೇವರು ಅವನನ್ನ ಇದು ಮಾಡ್ತಾರ, ಅವನ ಸೈನ್ಯವನ್ನ ಸಂಹಾರ ಮಾಡಿ ಮಥುರಾ ಪಟ್ಟಣವನ್ನ ಹೇಗೆ ರಕ್ಷಣೆ ಮಾಡ್ತಾರೆ ಎಂಬುದು ಅಲ್ಲಿ ಹೇಳ್ತಾರೆ. ಸೊ ಅದು ಹೇಳೋವಾಗ ವಾದಿರಾಜರು ಹೇಗೆ ಹೇಳ್ತಾರೆ ಅಂದ್ರೆ,
ನಮ್ಮ ದೇಹವನ್ನೇ ಅವರು ತಗೊಳ್ತಾರೆ. ಆ ದೇಹವನ್ನೇ ತಕೊಂಡು ದೇಹದ ಒಳಗೆ ಏನಾಗ್ತದೆ ಅಂದ್ರೆ ಬೇಸಿಕಲಿ ಏನ್ ತಗೊಳ್ತಾರಂದ್ರೆ ಪಟ್ಟಣ ತಕೋವಾಗ ಇಡೀ ದೇಹವನ್ನೇ ಪಟ್ಟಣವಾಗ ತಕೊಂಡು ಜರಾಸಂಧ ಮುಂತಾದವರಿಗೆ 23 ಅಕ್ಷೋಗಿನಿ ಅಂತಾರೆ, 2-3-5 ಅಂತ ಹಾಕಿ ಈ ಪಂಚಭೂತದಿಂದ ಆದ ದೇಹ ಅಂತ ಕೊಟ್ಟು 25 ಅಕ್ಷೋಗಿನಿಂದ ಇಷ್ಟು ನಮ್ಮ ಮನೋವೃತ್ತಿಗಳು ಇದು ಮೂಲಕವಾಗ ನಮ್ಗೆ ಧಾವಳಿಸ್ತಾ ಇದ್ದಾರೆ. ಯಾರು ದೈತ್ಯರು ಇದರೆಲ್ಲ ಧಾವಳಿಸ್ತಾ ಇರ್ತಾರೆ ಈ ದೇಹದಲ್ಲಿ ಬರೋವಾಗ. ಇದು ಹೇಗೆ ಕೃಷ್ಣ ಒಳಗೆ ಪಟ್ಟಣದಲ್ಲಿ ಪುರದಲ್ಲಿ ಈ ಪುರದಲ್ಲಿ ಈ ದ್ವಾರಕಾಪುರದಲ್ಲಿ ಮಥುರಾಪುರ ದ್ವಾರಕಾಪುರದಲ್ಲಿ ಇರುವಂತಹ ಈಶಾ ಅಂದ್ರೆ ಅಂತರ್ಯಾಮಿ, ಈ ಅಂತರ್ಯಾಮಿ ಇವನನ್ನ ತಿಳ್ಕೋಬೇಕು. ಸೊ ಕೃಷ್ಣನ ಕತೆ ಕೇಳುವಾಗ್ಲು ರಾಮನ ಕತೆ, ಸೊ ಹೀಗೆ ದೇವರ ಕಥ ಅದು ಬರೋದೇ ಅದ ರಾಮಾಯಣ ಮಹಾಭಾರತ ದಶಾವತಾರ ಎಲ್ಲ ಫಸ್ಟ್ ಕಥೆಯ ಕತೆ ಮೇಲಿಂದ ಕಥೆಯಾಗೆ ತಿಳ್ಕೊಳ್ತೀವಿ. ತಿಳ್ಕೊಳ್ಳುವಾಗ ಅದು ಹೇಳ್ತಾರೆ ಈ ಹರಿಕತೆ ಮುಂತಾದ ಹೇಳುವಾಗ್ಲೂ ದೇವರ ಕಥಾಶ್ರವಣ ಮಾಡಬೇಕು ಅಂತ ಬಂದಾಗ್ಲೂ ಅಲ್ಲಿ ದೇವರ ಕಥಾಶ್ರವಣ ಮಾಡಬೇಕು ಅಂದ್ರೆ ಅದಕ್ಕೇನು ರೂಲ್ಸ್ ಕೊಡ್ತಾರೆ. ಆ ದೇವರ ಕಥೆಯನ್ನ ದಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಕತೆ ಹೇಳೋರ ರೆಸ್ಪಾನ್ಸಿಬಿಲಿಟಿ, ಅದು ಹೇಗೆ ಹೇಳಬೇಕು ಅಂತ. ಇದು ಎಲ್ಲಿ ಬರುತ್ತೆ ಅಂದ್ರೆ ಇದು ಷಡ್ಮಹಿಷ್ಯರಲ್ಲಿ ಮಿತ್ರವಿಂದ ಅಂಬೋಳು ವಿಶೇಷವಾಗಿ ಇದಕ್ಕೆ ಅಭಿಮಾನಿ ಅಂತ ಅವ್ರು ಹೇಳಲ್ಲ, ಅವಳ ಅನುಗ್ರಹ ಈ ಭಕ್ತಿಗಳಿಗೆ ನವವಿಧ ಭಕ್ತಿಗಳಿಗೆ ಈ ಷಡ್ಮಹಿಷಿಯರ ಅನುಗ್ರಹ ಬೇಕು ಅಂತ ಹೇಳ್ತಾರೆ. ಅನುಗ್ರಹ ಬೇಕು ಅಂತ ಹೇಳಿದಾಗ ಏನ್ ಅನುಗ್ರಹ ಅಂತಾರೆ ಅದೆಲ್ಲ ಅದನ್ನ ಡೀಟೇಲ್ಸ್ ಕೊಡುವಾಗ ಮಿತ್ರವಿಂದ ದೇವಿಗೆ ಬರುವಾಗ ಹೇಳ್ತಾರೆ, ಮಿತ್ರವಿಂದ ದೇವಿ ಯಾವುದನ್ನ ತೋರಿಸಿದ್ರು ಅವಳು ಜನ್ಮ ತಾಳಿ ಒಂದೊಂದು. ಇವಾಗ ನೀಲ ಬಂದಾಗ ಅನಿಮಿತ್ತ ಬಂದು ದೇವರನ್ನೇ ಅಂತ ಅವಳು ಶಿ ಹೈಲೈಟ್ಸ್ ದಟ್. ಭದ್ರಾದೇವಿ ಬಂದಾಗ ದೇವರನ್ನ ದೇವರು ಕೊಟ್ಟ ಅವಯವಗಳಿಂದ ಮುಖ್ಯವಾಗಿ ಕಾಲನ್ನ ತಗೊಂಡು ಪ್ರದಕ್ಷಿಣ ನಮಸ್ಕಾರ ಇದರಿಂದ ಎಲ್ಲವನ್ನು ತಗೋಬೇಕು. ಸೊ ಮಿತ್ರವಿಂದ ಅಂತ ಬರುವಾಗ ಕಥಾಶ್ರವಣವನ್ನ ಅವಳು ಮುಖ್ಯವಾಗಿ ಹೇಳ್ತಾರೆ. ದೇವರು ಕೊಟ್ಟದ್ದು ದೇವರ ಬಗ್ಗೆ ಫಸ್ಟ್ ಕೇಳಬೇಕು ಅಂಬುದನ್ನ ಅವಳು ಹೇಳ್ತಾಳೆ. ಸೊ ಈ ಕಥಾಶ್ರವ ಅಲ್ಲಿ ಆ ಗರುಡ ಪುರಾಣದಲ್ಲಿ ಬ್ರಹ್ಮಕಾಂಡದಲ್ಲಿ ಈ ವಿಷಯಗಳೆಲ್ಲ ತುಂಬಾ ಡೀಟೇಲ್ ಆಗಿ ಕೊಡ್ತಾರೆ. ಹೇಗೆ ಕಥೆಯನ್ನ ಹೇಗೆ ಕೇಳಬೇಕು ಅಂದ್ರೆ ಅದನ್ನ ಕೇಳುವವರಲ್ಲಿ ನಿಯಮಗಳು ಹೇಳ್ತಾರೆ. ಕೇಳುವವರು ಹೇಗೆ ಹೇಳ್ಬೇಕು ಅಂದ್ರೆ ಆ ಅಂತರ್ಯಾಮಿ ಅದು ಕೊನೆಯಲ್ಲಿ ಬರುತ್ತೆ. ಅಂತರ್ಯಾಮಿ ವಿವಕ್ಷೆಯಿಂದ ಆ ಕಥೆಯ ಸಾರ ಅಂದ ಏನು ಅಂದ್ರೆ ಅಲ್ಲಿ ಇರುವಂತಹ ತತ್ವಗಳು ಅಂದ್ರೆ ಏನು ತತ್ವಗಳು ಅಂದ್ರೆ ಮುಖ್ಯವಾಗಿ ಯಾವತ್ತೂ ನಾಶರಹಿತನಾಗಿರುವಂತ ಆ ವಿಷಯಗಳು ಸಾರ. ಕಥೆಯ ಸಾರ ಹೇಳಿದ್ರೆ ಎಸೆನ್ಸ್ ಹೇಳಿ ಅಂದ್ರೆ ಎಲ್ಲವೂ ದೇವರ ಬಗ್ಗೆ ಏನು ಅಂತರ್ಯಾಮಿ ಒಂದೊಂದು ತಗೊಂಡ್ರು ಅವನ ಅಂತರ್ಯಾಮಿಯಾಗಿ ಇದ್ದು ನಮ್ಮ ಒಳಗೆ ಇದ್ದು ಹೇಗೆ ವ್ಯಾಪಾರ ಮಾಡ್ತಾ ಇದ್ದಾನೆ ಅಂಬೋದನ್ನ ಹೇಳೋದು ಅದನ್ನ ಇವರು ಹೇಳ್ತಾರೆ. ಸೊ ಇಲ್ಲಿ ಏನ್ ಬಂತಂದ್ರೆ ಈ ಒಂದು ಪಟಬಲನೆ ಗುಣ ಸುಗುಣರಿಗೆ ಸುಕಥಾಮೃತ ಕಥಾಮೃತ ಇನ್ನೊಂದು ನಮ್ಗೆ ಪ್ರಸಿದ್ಧವಾದ ಇದು ಸುಕಥಾಮೃತ ಅಂದ್ರೆ ಆ ಕಥೆ ಈ ವಿಷಯಗಳನ್ನ ಕಥಾ ಅಂದ್ರೆ ಶಾಸ್ತ್ರದ ಅಂದ್ರೆ ಅಂತರ್ಯಾಮಿ ಶಾಸ್ತ್ರದ ವ್ಯಾಖ್ಯಾನ ಅಂತ ಕೊಟ್ಟಿದ್ದಾರೆ. ಶಾಸ್ತ್ರ ಅಂದ್ರೆ ದೇವರ ಬಗ್ಗೆ ದೇವರು ಸಾರವನ್ನ ಅಂತ ಆಗತ್ತದು ಕಥಾ ಅಂದ್ರೆ ಆ ಶಾಸ್ತ್ರಗಳಲ್ಲಿ ಆಗಮಗಳಲ್ಲಿ ಬರುವಂತಹ ವಿಷಯದ ಸಾರ ಏನು. ದೇವರು ಸ್ವತಂತ್ರವಾಗಿ ಎಲ್ಲವೂ ಮಾಡುತ್ತಾನೆ ಅಂಬುದು ಈ ಕಥಾ ಅಮೃತ ನಾವು ನೋಡಿದ್ದೀವಿ. ಇದನ್ನ ಹೇಗೆ ತಿಳ್ಕೋಬೇಕು ನಾವು ಅಂದ್ರೆ ಆಗಮದಲ್ಲಿ ಇರುವಂತ ರೀತಿಯಿಂದ ತಿಳ್ಕೋಬೇಕು ಅಂದ್ರೆ ಅದನ್ನ ಅಮೃತ ಅಂದ್ರೆ ನಾವೇನ್ ಹೇಳೋದು ಅಮೃತ ಅಂದ್ರೆ ವಾಯುದೇವರು ಯಾವ ಚೌಕಟ್ಟಲ್ಲಿ ಹಾಕಿ ಕೊಟ್ಟಿದ್ದಾರೆ. ಬಿಕಾಸ್ ದ್ವಾಪರ ಯುಗದಿಂದ ಅದು ತುಂಬಾ ಬೇರೆ ಬೇರೆ ಅರ್ಥ ಬರ್ಲಕ್ಕೆ ಶುರುವಾಯಿತು. ಕಲಿಯುಗದಲ್ಲಿ ಅಂತೂ ಪೂರ್ತಿ ಅದು ಘಟ್ಟ ಕಲಿಗೆ ಪ್ರಧಾನ ಕಲಿಗೆ ಸಾಧನೆ ಮಾಡ್ಲಿಕ್ಕೆ ದೇವರು ಕೊಟ್ಟಿದ್ದ ಯುಗ ಆದ ಕಾರಣದಿಂದ ಅದು ನಮ್ಗೆ ಮನಸ್ಸಲ್ಲೇ ಬಂದು ತಪ್ಪು ಮಿಶ್ರ ಭಾವನೆಗಳು ಎಲ್ಲ ಕೂತು ಬಿಡುತ್ತೆ. ಸೊ ಅದಕ್ಕೆ ಅಮೃತ ಅಂತ ಬರುವ ಕಥಾಮೃತ ಈ ಇವರು ಹೇಳಿದ ರೀತಿಯಿಂದ ವಾಯುದೇವರು ಹೇಳಿದ ರೀತಿಯಿಂದ
ಅಮೃತ ಸಾರ ಅವ್ರು ಹೇಳಿರುವಂತಹ ಸಾರ ಸಾರ ಗುರುಗಳಿಂದ ಕೇಳಬೇಕು. ಸಾರ ಗುರುಗಳು ಅಂದ್ರೆ ಆ ಗುರು ಪರಂಪರೆ ಜಗನ್ನಾಥ ದಾಸರು ಮುಂತಾದವರು ಹೇಳಿರುವಂತಹ ಆ ಗುರು ಪರಂಪರಾ ಪ್ರಾಪ್ತ ಗುರುಗಳ ಮೂಲಕವಾಗ ಅದನ್ನ ತಿಳ್ಕೊಳ್ಳುದು. ಸೊ ಇದು ಈ ಕುನರರಿಗೆ ಸು ಕಥಾಮೃತ, ಅದಕ್ಕೆ ಬರೀ ಕಥಾಮೃತ ಅಂತ ಹಾಕಿದ್ರೆ ಸು ಅಂತ ಹಾಕಿದ್ದಾರೆ. ಸು ಅಂದ್ರೆ ಇನ್ನೊಂದು ಅರ್ಥ ಏನಂದ್ರೆ ಈ ಕಥಾಮೃತವನ್ನ ಸರಿಯಾಗಿ ಅಂತರ್ಯಾಮಿ ವಿವಕ್ಷೆಯಿಂದ ಆ ಪರಂಪರಾ ಪ್ರಾಪ್ತ ಗುರುಗಳ ಮೂಲಕವಾಗ ತಿಳ್ಕೊಳ್ಳೋದನ್ನ ಮಾತಲ್ಲ. ಸು ಅಂಬುದು ಭಕ್ತಿಯಿಂದ ಅಂತ ಬರುತ್ತೆ. ಕುನರಿಗೆ ಈ ಭಕ್ತಿಯಿಂದ ಕೂಡಿರುವಂತ ಈ ಸುಖತಾಮೃತದ ಭೋಜನ, ಭೋಜನ ಅಂತ ಹೇಳ್ತಾರೆ. ಯಾಕೆಂದ್ರೆ ಅದಕ್ಕೆ ಬರುತ್ತೆ ಭೋಜನ ಅಂದ್ರೆ, ಅದು ಹೇಳ್ತಾರೆ ಭಾಗವತದಲ್ಲಿನೂ ಆ ರಸವನ್ನ ಭಾಗವತ ಅಂಬುವ ರಸವನ್ನ ಪಾನ ಮಾಡಿ ಅಂತ ಹೇಳ್ತಾರೆ. ಯಾಗರಿ ರಸವನ್ನ ಪಾನ ಮಾಡೋದು ಅಂದ್ರೆ ಆ ಒಂದು ಅಲ್ಲಿ ಹೇಳ್ತಾರೆ, ಅಲ್ಲಿನೇ ಕೃಷ್ಣಾಮೃತ ಮಹಾನವರೇ ಬರ್ತಾ ಅಲ್ಲಿ ಇನ್ನೊಂದು ಕಡೆನೂ ಹೇಳ್ತಾರೆ ಈ ಕರ್ಣಗಳು ಈ ಕಿವಿಗಳು ಅಂಬೋದು ಲೋಟದಂತೆ, ಅಂದ್ರೆ ಒಂದು ಇಟ್ ಈಸ್ ಲೈಕ್ ಎ ಪಾತ್ರೆ. ಈ ಕಿವಿ ಅಂಬೋದು ಒಂದು ಪಾತ್ರೆ ತರ, ಇಟ್ಸ್ ಜಸ್ಟ್ ಇಟ್ ಹೋಲ್ಡ್ಸ್ ಅಂತ. ಪಾತ್ರೆಯಲ್ಲಿ ಏನು ನೀರು ಬರಬೇಕು ಅಂದ್ರೆ ಏನು ನಾವು ಊಟ ಮಾಡ್ಬೇಕು ಅಂದ್ರೆ ಬಾಯಿ ಮೂಲಕ ಊಟ ಮಾಡ್ತೀವಿ. ಹಾಗೇನೆ ಈ ದೇವರ ವಿಷಯ ಈ ಕಿವಿ ಎಂಬುದು ಒಂದು ಲೋಟ ಆದ್ರೆ ಅದು ಮೂಲಕವಾದ ಒಳಗೆ ತುಂಬಿಸಬೇಕು ಅಂತ, ಅಂದ್ರೆ ಶ್ರವಣ ಮಾಡಬೇಕು ಎಂಬುದಕ್ಕೆ ಇದಾಗತ್ತೆ. ಸೊ ಶ್ರವಣ ಅದಕ್ಕೆ ಹೇಳ್ತಾರೆ ಆ ಶ್ರವಣ ಅಂಬೋ ಭೋಜನ. ಭೋಜನ ಅಂಬೋದು ನಮ್ಗೆ ಆ ಒಂದು ಆನಂದದಾಯಕವಾದದ್ದು ನಮ್ಗೆ. ಸೊ ಹಾಗೆ ಆನಂದದಾಯಕದ್ದು ಮಾತ್ರ ಇಲ್ಲ, ಭೋಜನ ನಮ್ಗೆ ಗೊತ್ತಿರುವಂತ ವಿಷಯ ಆಗುತ್ತೆ. ಭೋಜನ ತಕೊಳ್ಳುವ ಮೂಲಕವಾಗ ಅದು ಒಳಗೆ ಹೋಗಿ ಈ ದೇಹವನ್ನ ಪುಷ್ಟಿಗೊಳಿಸುತ್ತೆ, ಆಮೇಲೆ ಮನಸ್ಸಲ್ಲಿ ಒಂದು ಪರಿಣಾಮವನ್ನು ಹೊಂದುತ್ತೆ. ಆ ಪರಿಣಾಮದಿಂದ ನಮ್ಗೆ ಕೆಲಸಗಳು ಆಗತ್ತೆ, ಕರ್ಮ ಆಗೋದು ಅದು ಮೂಲಕವಾಗಿ ಆಗತ್ತೆ. ಹಾಗೇನೆ ಇದು ಬರೀ ಆ ಹೊಟ್ಟೆಯಿಂದ ಆಗುವುದಾಗತ್ತೆ. ಇದು ಅದ್ ಅದರ್ ಹ್ಯಾಂಡ್ ಇದು ಹಾಗೆ ಆಗತ್ತೆ ಅಂದ್ರೆ ಕಿರಿ ಮೂಲಕವಾಗಿ ಈ ಶಾಸ್ತ್ರಗಳು ಹೋಗಿ ಅದು ಆ ನಮ್ಗೆ ಮನಸ್ಸಲ್ಲಿ ಪರಿಣಾಮ, ಕಿವಿ ಮೂಲಕ ಹೋಗಿ ಮನಸ್ಸಲ್ಲಿ ಕೂತು ಆ ಮನಸ್ಸಿನಿಂದ ಆಮೇಲೆ ಅದಕ್ಕೆ ಕೀರ್ತನ ಅಂತ ಹೇಳ್ತಾರೆ. ನಾವು ಹಾಡುಗಳನ್ನ ಹೇಳ್ತೀವಿ, ಬಟ್ ಕಿವಿಯಿಂದ ಕೇಳಿ ಹಾಡು ಹೇಳ್ಬೇಕು, ಕಿವಿಯಿಂದ ಕೇಳಿ ಅದು ಮನಸ್ಸಿಗೆ ಹೋಗಿ ಅಲ್ಲಿ ಅದು ಪರಿಣಾಮ ಆಗಿ ದೆನ್ ಅದರಿಂದ ನಮ್ಮ ಬಾಯಿ ದೇವರು ಕೊಟ್ಟ ಬಾಯಿಯಿಂದ ಸಂಗೀತ ಹೊರತತ್ತೆ. ಅದಕ್ಕೆ ಹೇಳ್ತಾರೆ ಈ ಭೋಜನ ಅಂತ. ಈ ಕುನರರಿಗೆ ಈ ಒಂದು ಆ ಒಂದು ಗತಲೋಚನ ಹೇಗಿರ್ತಾರೋ ಹಾಗೆ ಇದು ಇಲ್ಲದವರಿಗೆ ಕುನರರಿಗೆ ಸುಖ ತಾಮೃತದ ಭೋಜನ, ಭೋಜನದ ಸುಖ ದೊರಕುದೆ ಇವರಿಗೆ. ಏನು ಕುನರ್ ಒಳ್ಳೆಯವರಿಗೆ ಇದೆಲ್ಲ ಆಗತ್ತೆ, ಕುನರರಿಗೆ ಹೇಗಿರತ್ತದು ಆ ಅಂತ ಒಂದು ಕ್ವಾಲಿಟಿ. ಕಿವಿಯಲ್ಲಿ ಅದಕ್ಕೆ ಬೇಕಾದ ಪುಣ್ಯವೇ ಮಾಡಿಲ್ಲ ಅಂದ್ರೆ ಅವರು ಈ ಕಥೆಯನ್ನ ಕೇಳೋದಿಲ್ಲ. ಮತ್ತೆ ಕೇಳಿದ್ರು ಅವ್ರಿಗೆ ಆ ಒಂದು ಆದರ ಇರೋದಿಲ್ಲ. ಹಾಗೆ ಏನು ಆದರದಿಂದ ಕೇಳೋದ್ರು ಅವರಿಗೆ ಮನಸ್ಸಲ್ಲಿ ಇದು ನಿಲ್ಲೋದೇ ಇಲ್ಲ. ಸೊ ಆದ ಕಡೆಯಿಂದ ಹೇಳ್ತಾ ಕುನರರಿಗೆ ಸುಖತಾಮೃತ ಭೋಜನದ ಅದರಿಂದ ಬರುವಂತ ಪ್ರಯೋಜನ ಸಿಕ್ಕೋದಿಲ್ಲ ಅವರಿಗೆ. ಪ್ರಯೋಜನ ಏನು ಅವರಿಗೆ? ಆ ಸುಖ ದೇವರ ಕಥೆಯ ಕೇಳುವ ಮೂಲಕ ಬರುವಂತ ಸುಖ ಅವ್ರಿಗೆ ಸಿಕ್ಕೋದಿಲ್ಲ. ನಾವು ಏನೇ ಹೇಳಿದ್ರು ಸಮ್ ಪೀಪಲ್ ಮೇ ಡೂ ಮೆಕ್ಯಾನಿಕಲಿ, ಬಟ್ ಅದು ಬರೋದಿಲ್ಲ ಅವರಿಗೆ. ಸೊ ಅದಕ್ಕೆ ಸುಖ ದೊರಕುವುದೇ ಲಕ್ಷ್ಮಿ ಮನೋಹರನ ಸದ್ಗುಣವ ಕೀರ್ತಿಪ ಭಕ್ತ ಗಲ್ಲದಲೇ. ಸೊ ಇದು ಅಂದ್ರೆ ಏನು, ಈ ಒಂದು ದೇವರ ಬಗ್ಗೆ ಕೇಳೋದಕ್ಕೆ ಪುಣ್ಯ ಮಾಡಿರ್ಬೇಕು. ಆ ಪುಣ್ಯ ಮಾಡಿ ಕೇಳೋರಿಗೆ ಮಾತ್ರವೇ ಈ ಒಂದು ಅಂದ್ರೆ ಈ ಹರಿಕಥಾಂಸಾರ ಅಂತ ಕೊಡೋದು, ಅಥವಾ ಇಷ್ಟು ತನಕ ಬಂದ ಈ ನಾಡಿಯಲ್ಲಿ ಇರುವಂತ ಈ ವಿವರ ಇದು ಅವ್ರಿಗೆ ಅರ್ಥ ಆಗೋದಿಲ್ಲ. ಯಾರಿಗೆ ಭಕ್ತಿ ಅದಕ್ಕೆ ಬೇಕಾದ್ರೆ ಪುಣ್ಯ ಮಾಡಿದ್ದಾರೋ ಅವರಿಗೆ ಇಟ್ ವಿಲ್ ಮೇಕ್ ಅನ್ ಇಂಪ್ಯಾಕ್ಟ್, ಅವ್ರಿಗೆ ಮಾತ್ರನೇ ಇದು ಗೊತ್ತಾಗತ್ತಂತ ಇದೊಂದು ಎಕ್ಸಾಂಪಲ್ ಕೊಟ್ಟು ಇಲ್ಲಿ ಹೇಳಿದ್ದಾರೆ. ಎಂಬಲ್ಲಿ ಕೃಷ್ಣಾರ್ಪಣ ಮಸ್ತು.